आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 200 ವರ್ಷಗಳ ಹಳೆಯ ಸಂಸ್ಥೆ ಮತ್ತು ಭಾರತದ ಅತಿದೊಡ್ಡ ಬ್ಯಾಂಕ್. 48 ಕೋಟಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ. ಆದರೂ 21 ದಿನಗಳೊಳಗೆ ಚುನಾವಣಾ ಬಾಂಡ್ಗಳ ಖಾತೆಗಳನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದು ಅದು ಇತ್ತೀಚೆಗೆ ಹೇಳಿದ್ದು ಅನೇಕರಲ್ಲಿ ಆತಂಕವನ್ನು ಉಂಟುಮಾಡಿದೆ. ತನ್ನ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿರುವ ಬ್ಯಾಂಕ್ ಚುನಾವಣಾ ಬಾಂಡ್ಗಳ ಕುರಿತು ಮಾಹಿತಿ ನೀಡಲು 136 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಅದರ ವ್ಯವಸ್ಥಾಪಕರು ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗಿನಿಂದ ಅಪಹಾಸ್ಯವನ್ನು ಎದುರಿಸುತ್ತಿದೆ. ಇದು ವ್ಯಾಪಕವಾದ ಊಹಾಪೋಹಗಳಿಗೆ ಕಾರಣವಾಗಿದೆ ಮತ್ತು ಸ್ಟೇಟ್ ಬ್ಯಾಂಕ್ 16,000 ಕೋಟಿಗಳ ಹಗರಣವನ್ನು ಮರೆಮಾಚುವ ಸಾಧ್ಯತೆಯಿದೆ. ಈ ವಿಳಂಬದ ಹಿಂದೆ ನಿರ್ಧಾರ ತೆಗೆದುಕೊಳ್ಳುವವರು ಗುರುತುಗಳು, ಹೆಸರುಗಳು ಮತ್ತು ಮುಖಗಳನ್ನು ಹೊಂದಿದ್ದಾರೆ ಮತ್ತು ಇಂದು ನಾವು ಈ ವ್ಯಕ್ತಿಗಳನ್ನು ಚರ್ಚಿಸುವ ಗುರಿಯನ್ನು ಹೊಂದಿದ್ದೇವೆ. ಬ್ಯಾಂಕ್ನ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಇನ್ನೂ ನಿರ್ಧರಿಸಿಲ್ಲ. ಆದರೆ ವಿಳಂಬವು ಈಗಾಗಲೇ ಅನೇಕರನ್ನು ನಿರಾಶೆಗೊಳಿಸಿದೆ. ದೇಣಿಗೆ ಸಂಬಂಧಿತ ಹಗರಣಗಳಲ್ಲಿ ಭಾಗಿಯಾಗಿರುವವರ ಹೆಸರುಗಳನ್ನು ಚುನಾವಣೆಯ ಮೊದಲು ಬಹಿರಂಗಪಡಿಸಲಾಗುವುದಿಲ್ಲ ಎಂಬ ಭಯದಿಂದ. ಬ್ಯಾಂಕಿನ ಹೆಸರು ಮತ್ತು ಲೋಗೋ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿರುವುದರಿಂದ ಹೆಸರುಗಳು ಮತ್ತು ಮುಖಗಳ ಮೇಲೆ ಕೇಂದ್ರೀಕರಿಸುವುದು ನಿರ್ಣಾಯಕವಾಗಿದೆ. ಉದಾಹರಣೆಗೆ, ಕಾಂಗ್ರೆಸ್ ಪಕ್ಷವು ಸ್ಟೇಟ್ ಬ್ಯಾಂಕ್ನ ಲೋಗೋವನ್ನು ಕೀಹೋಲ್ನಂತೆ ಒಳಗೊಂಡಿರುವ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿತು. ಪ್ರಧಾನಿ ಮೋದಿ ಅದರ ಮೂಲಕ ಇಣುಕಿ ನೋಡುತ್ತಿದ್ದಾರೆ ಎಂದು ಸೂಚಿಸುತ್ತದೆ. ಮತ್ತು ಕ್ವೋಟ್, ಎಸ್ಬಿಐ ಯಾರು ಅಡಗಿದ್ದಾರೆ? ಮತ್ತು ಕ್ವೋಟ್, ಈ ಚಿತ್ರಣವು ವ್ಯಕ್ತಿಗಳು ಕೇವಲ ಲೋಗೋಗಳಲ್ಲ, ಬ್ಯಾಂಕಿನ ಕ್ರಿಯೆಗಳಿಗೆ ಜವಾಬ್ದಾರರಾಗಿರುತ್ತಾರೆ ಎಂದು ಸೂಚಿಸುತ್ತದೆ. ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಯಾವುದೇ ಬ್ಯಾಂಕ್ ಹೆಚ್ಚುವರಿ ಸಮಯದ ಅಗತ್ಯವನ್ನು ಹೇಳಲಿಲ್ಲ. ಅವರೆಲ್ಲರೂ ತಕ್ಷಣವೇ ಕಾರ್ಯನಿರ್ವಹಿಸಿದರು. ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈಗ 136 ದಿನಗಳು ಏಕೆ ಬೇಕು? ಇದರ ಹಿಂದೆ ನಿರ್ಧಾರ ತೆಗೆದುಕೊಳ್ಳುವವರು ಯಾರು? ಚುನಾವಣಾ ಬಾಂಡ್ಗಳನ್ನು ಮಾರಾಟ ಮಾಡಲು ಸ್ಟೇಟ್ ಬ್ಯಾಂಕ್ಗೆ ಮಾತ್ರ ಅಧಿಕಾರ ನೀಡಲಾಗಿದೆ ಎಂಬುದು ಗಮನಾರ್ಹ. ಆದಾಗ್ಯೂ ಫೆಬ್ರವರಿ 15 ನಿರ್ಧಾರವನ್ನು ಅನುಸರಿಸಿ ಈ ಬಾಂಡ್ಗಳ ಮಾರಾಟವನ್ನು ನಿಲ್ಲಿಸಲಾಯಿತು ಮತ್ತು ಅಸಂವಿಧಾನಿಕವೆಂದು ಪರಿಗಣಿಸಲಾಯಿತು. ಎಸ್ಬಿಐ ಅಧ್ಯಕ್ಷ ದಿನೇಶ್ ಕುಮಾರ್ ಖಾರಾ ಅವರ ಬಗ್ಗೆ ಮಾತನಾಡೋಣ. 2.25 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಬ್ಯಾಂಕ್ ಅನ್ನು ಮುನ್ನಡೆಸುತ್ತಿರುವ ಅವರ ಉಪಸ್ಥಿತಿಯು ಗಮನ ಸೆಳೆಯುತ್ತದೆ. ಆದರೂ ಅವನ ಸ್ಥಾನಮಾನವು ಅವನ ಸ್ಥಾನವನ್ನು ಮಾತ್ರ ಆಧರಿಸಿರಬೇಕೆ? ಖಾರಾ ಅವರ ನೇತೃತ್ವದಲ್ಲಿ 22,217 ಎಲೆಕ್ಟೋರಲ್ ಬಾಂಡ್ಗಳ ಮಾಹಿತಿಯನ್ನು ವಿಳಂಬಗೊಳಿಸುವ ಬ್ಯಾಂಕ್ನ ನಿರ್ಧಾರವು ಅದರ ಖ್ಯಾತಿಯನ್ನು ಅಪಾಯಕ್ಕೆ ಸಿಲುಕಿಸಿದೆ. ಪ್ರತಿದಿನ 23,000 ಡಿಜಿಟಲ್ ಉಳಿತಾಯ ಖಾತೆಗಳನ್ನು ತೆರೆಯುವ ಬ್ಯಾಂಕ್ ಈ ಕಾರ್ಯಕ್ಕೆ 136 ದಿನಗಳ ಅಗತ್ಯವಿದೆ ಎಂದು ಹೇಳಿದರೆ ಅದರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಅನಿವಾರ್ಯ. ಪ್ರಸ್ತುತ ಪ್ರಧಾನಿ ನೇತೃತ್ವದ ನೇಮಕಾತಿಗಳ ಕ್ಯಾಬಿನೆಟ್ ಸಮಿತಿಯಿಂದ ನೀಡಲಾದ 10 ತಿಂಗಳ ವಿಸ್ತರಣೆಯನ್ನು ಪೂರೈಸುತ್ತಿರುವ ದಿನೇಶ್ ಕುಮಾರ್ ಖಾರಾ ಅಕ್ಟೋಬರ್ 2023 ಅವರ ಅವಧಿ ಮುಗಿಯುವ ಒಂದು ದಿನದ ಮೊದಲು ಈ ವಿಸ್ತರಣೆಯನ್ನು ಸ್ವೀಕರಿಸಿದ್ದಾರೆ. ಅವರು ಆಗಸ್ಟ್ 2024 ಅಧ್ಯಕ್ಷರಾಗಿರಲಿದ್ದಾರೆ. ಈ ವಿಸ್ತರಣೆಯು ಯಾವುದೇ ಸೂಕ್ತವಾದ ಬದಲಿ ಕಂಡುಬಂದಿಲ್ಲ ಎಂದು ಸೂಚಿಸಬಹುದು ಮತ್ತು 10 ತಿಂಗಳೊಳಗೆ ಯಾವುದನ್ನೂ ನಿರೀಕ್ಷಿಸಲಾಗುವುದಿಲ್ಲ. ಅವರ ವಿಸ್ತರಣೆಯ ಸಮಯದಲ್ಲಿ ಖಾರಾ ಅವರು ಡೇಟಾ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸಿದ್ದಾರೆಂದು ಉಲ್ಲೇಖಿಸಿದ್ದಾರೆ. ಈಗ ಅವರು ಚುನಾವಣಾ ಬಾಂಡ್ ಡೇಟಾವನ್ನು ವಿಶ್ಲೇಷಿಸಲು 4 ತಿಂಗಳ ಕಾಲ ವಿನಂತಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರ ಅರ್ಹತೆಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಬ್ಯಾಂಕನ್ನೇ ಪ್ರಶ್ನಿಸಬಹುದಾದರೆ ಅದರ ಅಧ್ಯಕ್ಷರನ್ನೇಕೆ ಪ್ರಶ್ನಿಸಬಾರದು? ದಿನೇಶ್ ಕುಮಾರ್ ಖಾರಾ ಅವರ ಪರಂಪರೆಯನ್ನು ಹೀಗೆ ನೆನಪಿಸಿಕೊಳ್ಳಬೇಕೆ? ಬ್ಯಾಂಕಿಂಗ್ನಲ್ಲಿ 40 ವರ್ಷಗಳ ಅನುಭವವನ್ನು ಹೊಂದಿರುವ ಅವರು ಮೋಸದ ದೇಣಿಗೆ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ರಕ್ಷಿಸಲು ತಮ್ಮ ಖ್ಯಾತಿಯನ್ನು ಪಣಕ್ಕಿಡುತ್ತಾರೆ ಎಂದು ಊಹಿಸಬಹುದೇ? ಕೆಲವರು ಸ್ಟೇಟ್ ಬ್ಯಾಂಕಿನ ನಿರ್ಧಾರವನ್ನು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ದ್ರೋಹವೆಂದು ಪರಿಗಣಿಸುತ್ತಾರೆ ಮತ್ತು ಅದರ ವಿರುದ್ಧ ಟೀಕೆಗಳನ್ನು ತೀವ್ರಗೊಳಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆ ದಿನೇಶ್ ಕುಮಾರ್ ಖರದ ಸುತ್ತ ಸುತ್ತುತ್ತದೆ. ಏಕೆಂದರೆ ಯಾರ ನಾಯಕತ್ವದಲ್ಲಿ ಸ್ಟೇಟ್ ಬ್ಯಾಂಕ್ ಇಂತಹ ಮಹತ್ವದ ನಿರ್ಧಾರ ಕೈಗೊಂಡಿದೆಯೋ ಅವರ ಬಗ್ಗೆಯೂ ಮಾತನಾಡಲು ಬಯಸುತ್ತೇವೆ. ಈ ನಿರ್ಧಾರ ಎಂದರೆ ಸಂವಿಧಾನಕ್ಕೆ ವಂಚನೆ ಮಾಡಿದವರು ಮತ್ತು 1,000,000,000,000 ದೇಣಿಗೆ ನೀಡಿದವರ ಹೆಸರುಗಳನ್ನು ಮಾರ್ಚ್ 15 ಬಹಿರಂಗಪಡಿಸುವುದಿಲ್ಲ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಅಂತಹ ವ್ಯಕ್ತಿಯ ಹೆಸರನ್ನು ನಮೂದಿಸುವುದು ಮುಖ್ಯವಾಗಿದೆ. ಸ್ಟೇಟ್ ಬ್ಯಾಂಕ್ನ ಲೋಗೋ ಅಥವಾ ಸೈನ್ಬೋರ್ಡ್ನಿಂದ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಗತ್ಯ. ದಿನೇಶ್ ಕುಮಾರ್ ಖಾರಾ ಅವರು ಅಕ್ಟೋಬರ್ 2020ರಲ್ಲಿ ಸ್ಟೇಟ್ ಬ್ಯಾಂಕ್ನ ಅಧ್ಯಕ್ಷರಾದರು. ಅವರು ವಾಣಿಜ್ಯದಲ್ಲಿ ಹಿನ್ನೆಲೆ ಮತ್ತು ದೆಹಲಿ ವಿಶ್ವವಿದ್ಯಾಲಯದಿಂದ ಎಂಬಿಎ ಪಡೆದಿದ್ದಾರೆ. 1984ರಿಂದ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಎಸ್ಬಿಐ ಅನ್ನು ಅದರ 5 ಸಹವರ್ತಿ ಬ್ಯಾಂಕ್ಗಳು ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದರು. ಒಂದು ಹಂತದಲ್ಲಿ ದಿನೇಶ್ ಖರಾ ಅವರು ಎಸ್ಬಿಐನಲ್ಲಿ ಅಪಾಯ, ಐಟಿ ಮತ್ತು ಅನುಸರಣೆಗೆ ಸಹ ಜವಾಬ್ದಾರರಾಗಿದ್ದರು. ಇದು ಐಟಿ ಕ್ಷೇತ್ರದಲ್ಲಿ ಅವರ ವ್ಯಾಪಕ ಅನುಭವವನ್ನು ಸೂಚಿಸುತ್ತದೆ. 2022-23ರ ಹಣಕಾಸು ವರ್ಷದಲ್ಲಿ ಅವರ ಸಂಬಳವನ್ನು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 7.5% ಹೆಚ್ಚಿಸಲಾಗಿದೆ ಎಂದು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ. ಇದನ್ನು ಪತ್ರಿಕೆಯಲ್ಲಿ ಏಕೆ ಹೈಲೈಟ್ ಮಾಡಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ. ಬ್ಯಾಂಕ್ ತನ್ನ ಡಿಜಿಟಲ್ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡುತ್ತದೆ, ಆದರೂ ಅದು ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಡಿಜಿಟಲ್ನಲ್ಲಿ ಏಕೆ ನಿರ್ವಹಿಸುವುದಿಲ್ಲ? ಹಾಗಿದ್ದಲ್ಲಿ ಡೇಟಾವನ್ನು ಹೊಂದಿಸಲು ಮತ್ತು ಒದಗಿಸಲು 3 ವಾರಗಳ ಬದಲಿಗೆ 4 ತಿಂಗಳು ಏಕೆ ತೆಗೆದುಕೊಳ್ಳುತ್ತದೆ? December 2023ರಲ್ಲಿ ದಿನೇಶ್ ಕುಮಾರ್ ಖಾರಾ CNBC TV 18ಗೆ ಡಿಜಿಟಲ್ ನಮ್ಮೆಲ್ಲರಿಗೂ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದರು. ನಮ್ಮ ಡಿಜಿಟಲ್ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ನಾವು ಅದರಲ್ಲಿ ಹೆಚ್ಚು ಹೂಡಿಕೆ ಮಾಡಿದ್ದೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿ ನೀವು ಮೊದಲು ನೋಡುವುದು ಅಧ್ಯಕ್ಷ ದಿನೇಶ್ ಕುಮಾರ್ ಖಾರಾ ಅವರ ಸಂದೇಶವಾಗಿದೆ. ಅಲ್ಲಿ ಅವರು ಸ್ಟೇಟ್ ಬ್ಯಾಂಕ್ ಕಳೆದ ವರ್ಷದಲ್ಲಿ ಏನು ಸಾಧಿಸಿದೆ ಎಂಬುದನ್ನು ವಿವರಿಸುತ್ತಾರೆ. 2023ರ ಹಣಕಾಸು ವರ್ಷದಲ್ಲಿ ಎಸ್ಬಿಐ 1.25 ಕೋಟಿ ಸಾಮಾನ್ಯ ಉಳಿತಾಯ ಖಾತೆಗಳನ್ನು ತೆರೆಯಿತು. ಅದರಲ್ಲಿ 64% ಡಿಜಿಟಲ್ ಮೂಲಕ ತೆರೆಯಲಾಗಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. 2022ರಲ್ಲಿ ಇಬಾ ವಾರ್ಷಿಕ ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳಿಂದ ಅತ್ಯುತ್ತಮ ಡಿಜಿಟಲ್ ಹಣಕಾಸು ಸೇರ್ಪಡೆ ವಿಭಾಗದಲ್ಲಿ ಸತತ 4ನೇ ಬಾರಿಗೆ ಎಸ್ಬಿಐ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂದು ಸಹ ಗಮನಿಸಲಾಗಿದೆ. ದಿನೇಶ್ ಕುಮಾರ್ ಖಾರಾ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾಗಲೂ 2 ವರ್ಷ ವಿಸ್ತರಣೆ ಮಾಡಲಾಗಿತ್ತು. 2019ರಲ್ಲಿ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುತ್ತಿದ್ದಂತೆ ಮೋದಿ ಸರ್ಕಾರವು ಅವರಿಗೆ 2 ವರ್ಷಗಳ ವಿಸ್ತರಣೆಯನ್ನು ನೀಡಿತು. ಅವರು ಅಕ್ಟೋಬರ್ 2020ರಲ್ಲಿ ಅಧ್ಯಕ್ಷರಾಗಿ ನೇಮಕಗೊಂಡರು. ಅಧ್ಯಕ್ಷರು ಪ್ರಸ್ತುತ 10 ತಿಂಗಳ ವಿಸ್ತರಣೆಯಲ್ಲಿದ್ದಾರೆ. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಅಶ್ವಿನಿ ಕುಮಾರ್ ತಿವಾರಿ ಕೂಡ 2 ವರ್ಷಗಳ ವಿಸ್ತರಣೆಯನ್ನು ಸ್ವೀಕರಿಸಿದ್ದಾರೆ. ಸ್ಪಷ್ಟವಾಗಿ ಅವರು 2 ವರ್ಷಗಳ ವಿಸ್ತರಣೆಯನ್ನು ಪಡೆಯಲು ಅತ್ಯಂತ ಸಮರ್ಥ ವ್ಯಕ್ತಿಯಾಗಿರಬೇಕು. ಇಷ್ಟೊಂದು ಸಮರ್ಥ ವ್ಯಕ್ತಿ ಇದ್ದರೂ 22,217 ಬಾಂಡ್ಗಳ ವಿವರವನ್ನು 21 ದಿನಗಳೊಳಗೆ ಚುನಾವಣಾ ಆಯೋಗಕ್ಕೆ ನೀಡಲು ಸ್ಟೇಟ್ ಬ್ಯಾಂಕ್ ವಿಫಲವಾಗಿದ್ದು ಹೇಗೆ? ಅವರ ನೇತೃತ್ವದಲ್ಲಿ ಬ್ಯಾಂಕ್ ಮಾಹಿತಿ ನೀಡಲು ಅವಿರತವಾಗಿ ಶ್ರಮಿಸಬಹುದಿತ್ತಲ್ಲವೇ? ಗುರಿಗಳನ್ನು ಸಾಧಿಸಬೇಕಾದಾಗ ಅವರು ಹಗಲು ರಾತ್ರಿ ಹೇಗೆ ಕೆಲಸ ಮಾಡುತ್ತಾರೆ? ಹೆಚ್ಚು ಗಂಟೆಗಳ ಕಾಲ ಶಾಖೆಯಲ್ಲಿ ಇರುತ್ತಾರೆ ಮತ್ತು ಗುರಿಯನ್ನು ತಲುಪುವ ಒತ್ತಡವನ್ನು ಸಹಿಸಿಕೊಳ್ಳುತ್ತಾರೆ ಎಂಬುದು ಬ್ಯಾಂಕಿನ ಉದ್ಯೋಗಿಗಳಿಗೆ ಅರ್ಥವಾಗುವುದಿಲ್ಲವೇ? ಹಾಗಾದರೆ ಸ್ಟೇಟ್ ಬ್ಯಾಂಕ್ ಈ ಸವಾಲನ್ನು ಏಕೆ ಸ್ವೀಕರಿಸಲಿಲ್ಲ ಮತ್ತು ಸುಪ್ರೀಂಕೋರ್ಟ್ನ ಆದೇಶವನ್ನು ಪಾಲಿಸಲಿಲ್ಲ? ಅಶ್ವಿನಿ ಕುಮಾರ್ ತಿವಾರಿ ಎಸ್ಬಿಐನ ವ್ಯವಸ್ಥಾಪಕ ನಿರ್ದೇಶಕರು. ಅವರ ಅವಧಿಯು January 2024ರಲ್ಲಿ ಕೊನೆಗೊಳ್ಳಲಿದೆ, ಆದರೆ ಅವರು 2 ವರ್ಷಗಳ ವಿಸ್ತರಣೆಯನ್ನು ಪಡೆದರು. ಅಶ್ವಿನಿ ಕುಮಾರ್ ತಿವಾರಿ ಅವರ ವಿಸ್ತರಣೆಯೊಂದಿಗೆ ಅನೇಕರಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗುವ ಅವಕಾಶಗಳು ಶಾಶ್ವತವಾಗಿ ಕೊನೆಗೊಂಡಿರಬಹುದು. ನೇಮಕಾತಿಗಳ ಮೇಲಿನ ಕ್ಯಾಬಿನೆಟ್ ಸಮಿತಿಯು ಅವರಿಗೆ ಸೇವೆಯ ವಿಸ್ತರಣೆಯನ್ನು ನೀಡಿತು. ಈ ವಿಷಯದ ಉನ್ನತ ಮಟ್ಟವನ್ನು ಸೂಚಿಸುತ್ತದೆ. ಪ್ರಧಾನಿ ಮತ್ತು ಗೃಹ ಸಚಿವರು ಸಂಪುಟ ಸಮಿತಿಯಲ್ಲಿದ್ದಾರೆ. ನಿಯಮಗಳ ಪ್ರಕಾರ ಸುಪ್ರೀಂಕೋರ್ಟ್ನ ಆದೇಶವನ್ನು ಜಾರಿಗೊಳಿಸಲು ವಿಫಲವಾದ ಕಾರಣ ವಿಸ್ತರಣೆಯಲ್ಲಿರುವ ಈ ಅಧಿಕಾರಿಗಳನ್ನು ತಕ್ಷಣವೇ ತಮ್ಮ ಹುದ್ದೆಯಿಂದ ತೆಗೆದುಹಾಕಬೇಕು. ನಾಯಕತ್ವ ವಹಿಸಿಕೊಳ್ಳಲು ಇತರೆ ಅಧಿಕಾರಿಗಳಿಗೆ ಅವಕಾಶ ಸಿಗಬೇಕು. ಸೇವೆಯ ವಿಸ್ತರಣೆಯು ಸರ್ಕಾರದ ಪರವಾಗಿಯೂ ಕಂಡುಬರುತ್ತದೆ. ನನ್ನ ವಿಚಾರ ನಿಮಗೆ ಅರ್ಥವಾಗಿದೆಯೇ? ಅಶ್ವಿನಿ ಕುಮಾರ್ ತಿವಾರಿ ಅವರನ್ನು ಹೊರತುಪಡಿಸಿ ಮತ್ತೊಬ್ಬ ವ್ಯವಸ್ಥಾಪಕ ನಿರ್ದೇಶಕರನ್ನು ವಿಸ್ತರಣೆ ಮಾಡಲಾಗಿದೆ. ಸೆಸ್ ಶೆಟ್ಟಿ ಅವರು January 2023ರಲ್ಲಿ 2 ವರ್ಷಗಳ ವಿಸ್ತರಣೆಯನ್ನು ಪಡೆದರು. ವಿಸ್ತರಣೆಯನ್ನು ಮಂಜೂರು ಮಾಡಲಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ November 13 ವ್ಯಕ್ತಿಗಳ ಮಂಡಳಿಯ 3ನೇ ಸದಸ್ಯರಾದರು. ಮಂಡಳಿಯ 13 ಸದಸ್ಯರ ಪೈಕಿ ಒಬ್ಬ ಮಹಿಳಾ ವ್ಯವಸ್ಥಾಪಕ ನಿರ್ದೇಶಕಿ ಸ್ವಾತಿ ಗುಪ್ತಾ ಮಾತ್ರ ಪೂರ್ಣಾವಧಿ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2012ರಿಂದ 2017ರವರೆಗೆ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ನ ಕೌನ್ಸಿಲರ್ ಮತ್ತು ವಲಯ ಅಧ್ಯಕ್ಷರಾಗಿ ಅವರ ಅಧಿಕಾರಾವಧಿಯನ್ನು ಬ್ಯಾಂಕ್ ಗುರುತಿಸಿದೆ. ನಂತರ 2017 ರಿಂದ 2022ರವರೆಗೆ ಮುನ್ಸಿಪಲ್ ಕಾರ್ಪೊರೇಷನ್ನ ಶಿಕ್ಷಣ ಸಮಿತಿಯ ನಾಮನಿರ್ದೇಶಿತ ಸದಸ್ಯೆಯಾಗಿ ಅವರ ಪಾತ್ರವನ್ನು ವಿವರಿಸಿದೆ. ಸಾಮಾಜಿಕ ಕಾರ್ಯಕರ್ತ ಮತ್ತು ಶಿಕ್ಷಣ ತಜ್ಞರಾಗಿ ಬ್ಯಾಂಕ್ ಗುಪ್ತಾ ಅವರ ರಾಜಕೀಯ ಸಂಬಂಧಗಳು ಸ್ಪಷ್ಟವಾಗಿಲ್ಲ. ಆದಾಗ್ಯೂ ಸಾಮಾಜಿಕ ಮಾಧ್ಯಮವು ಕೆಲವು ಒಳನೋಟಗಳನ್ನು ಬಹಿರಂಗಪಡಿಸುತ್ತದೆ. ಉದಾಹರಣೆಗೆ, ಅವರು ಬಿಜೆಪಿ ನಾಯಕ ವಿಜಯ್ ಗೋಯಲ್ ಅವರೊಂದಿಗೆ 2013ರ ಫೋಟೋ ಮತ್ತು ಕೇಜ್ರಿವಾಲ್ ಅವರನ್ನು ಟೀಕಿಸುವ ಪೋಸ್ಟರ್, ಬಿಜೆಪಿಯ ಚುನಾವಣಾ ಚಿಹ್ನೆಯನ್ನು ಒಳಗೊಂಡ ಫೇಸ್ಬುಕ್ ಪುಟವು ಆಕೆಯ ಹೆಸರಿನಲ್ಲಿ ಅಸ್ತಿತ್ವದಲ್ಲಿದೆ, ಆದರೆ ಅದರ ಸತ್ಯಾಸತ್ಯತೆ ಮತ್ತು ಅವರ ನೇರ ಒಳಗೊಳ್ಳುವಿಕೆ ಅನಿಶ್ಚಿತವಾಗಿದೆ. ನಿರ್ದೇಶಕಿಯಾಗಿ ನೇಮಕಗೊಂಡರೂ ಅವರ ರಾಜಕೀಯ ಹಿನ್ನೆಲೆ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವರದಿಯಾಗಿರಲಿಲ್ಲ. ಬ್ಯಾಂಕಿನ ಮಂಡಳಿಗೆ ಸದಸ್ಯರನ್ನು ನೇಮಿಸುವ ಹಕ್ಕನ್ನು ಕೇಂದ್ರ ಸರ್ಕಾರವು ಕಾಯ್ದಿರಿಸಿದೆ. ಅಧ್ಯಕ್ಷರು ಸೇರಿದಂತೆ ಸ್ಟೇಟ್ ಬ್ಯಾಂಕ್ನ 3 ಆಡಳಿತ ಮಂಡಳಿ ಸದಸ್ಯರು ವಿಸ್ತರಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದು ದೃಢಪಟ್ಟಿದೆ. ಇದು ಬ್ಯಾಂಕಿನ ಯೋಜನೆ ಮತ್ತು ಪ್ರತಿಕ್ರಿಯೆ ಸಮಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆಳಕಿನಲ್ಲಿ, ಮಾರ್ಚ್ 6ರ ಗಡುವಿನ ಮೊದಲು ಕೇವಲ 2 ದಿನಗಳು ಬಾಕಿ ಇರುವಾಗ ಕೊನೆಯ ನಿಮಿಷದ ಮೇಲ್ಮನವಿಯನ್ನು ಬ್ಯಾಂಕ್ಗೆ ಪ್ರೇರೇಪಿಸಿತು. ಅಂತಹ ಕ್ರಮಗಳು ನಾಯಕತ್ವದ ಆದ್ಯತೆಗಳನ್ನು ಪ್ರತಿಬಿಂಬಿಸುತ್ತವೆ. ಪೂರ್ವಭಾವಿ ನಿರ್ವಹಣೆಗಿಂತ ಸೇವೆ ಮತ್ತು ಸಮಯ ವಿಸ್ತರಣೆಗಳ ಮೇಲೆ ಹೆಚ್ಚು ಗಮನಹರಿಸುತ್ತವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಾರ್ಷಿಕ ವರದಿಯು ಅದರ ಡಿಜಿಟಲ್ ಅಪ್ಲಿಕೇಶನ್ ಯೋನೋಗಾಗಿ 6 ಕೋಟಿಗೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ. ಪ್ರತಿದಿನ ಸರಾಸರಿ 5.5 ಲಕ್ಷ ವಹಿವಾಟುಗಳನ್ನು ಡಿಜಿಟಲ್ ಮೂಲಕ ನಡೆಸಲಾಗುತ್ತದೆ ಮತ್ತು ದಿನಕ್ಕೆ 1 ಕೋಟಿ ಲಾಗಿನ್ಗಳು ಯೋನೋಗೆ. ವರದಿಯು ಭೌತಿಕ ಮತ್ತು ಡಿಜಿಟಲ್ ಉಪಸ್ಥಿತಿಯ ಮಿಶ್ರಣವಾದ ಮತ್ತು ಕ್ವೋಟ್ ಫಿಜಿಟಲಿ ಮತ್ತು ಕ್ವೋಟ್ ಸರ್ವವ್ಯಾಪಿಯಾಗಿರುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಆದರೂ ಬ್ಯಾಂಕಿನ ಡಿಜಿಟಲ್ ಸನ್ನದ್ಧತೆಯ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುತ್ತವೆ. ಉದಾಹರಣೆಗೆ, ಭೌತಿಕ ಬಾಂಡ್ಗಳ ಡಿಜಿಟಲ್ ಪ್ರತಿ ಇಲ್ಲದಿರುವುದು. ನಿವೃತ್ತ ಕಮಾಂಡರ್ ಲೋಕೇಶ್ ಬಾತ್ರಾ ಅವರು ಆರ್ಟಿಐ ಮೂಲಕ ಚುನಾವಣಾ ಬಾಂಡ್ಗಳಿಗಾಗಿ ಐಟಿ ವ್ಯವಸ್ಥೆಗೆ ಎಸ್ಬಿಐ 1.5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಎಂದು ಬಹಿರಂಗಪಡಿಸಿದ್ದಾರೆ. ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಅವರು ಕರಣ್ ಥಾಪರ್ ಅವರೊಂದಿಗಿನ ಸಂದರ್ಶನದಲ್ಲಿ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ತ್ವರಿತವಾಗಿ ಹಂಚಿಕೊಳ್ಳಲು ಸಿದ್ಧತೆಗಾಗಿ ಸುಪ್ರೀಂ ಕೋರ್ಟ್ನ 2019ರ ಆದೇಶಕ್ಕೆ ಎಸ್ಬಿಐ ಪ್ರತಿಕ್ರಿಯೆಯನ್ನು ಟೀಕಿಸಿದರು. ಇದು ಮತ್ತು ಕ್ವೋಟ್ ಸಂಪೂರ್ಣ ಹಾಸ್ಯಾಸ್ಪದ ಮತ್ತು ಕ್ವೋಟ್ ಎಂದು ಕರೆದಿದೆ. ಯೋನೋ ಅಪ್ಲಿಕೇಶನ್ನಿಂದ ಸ್ಟೇಟ್ ಬ್ಯಾಂಕ್ ಪ್ರತಿ ತ್ರೈಮಾಸಿಕಕ್ಕೆ 100 ಕೋಟಿ ರೂಪಾಯಿಗಳನ್ನು ಗಳಿಸುತ್ತದೆ. ಆದರೂ ಇದು 22,217 ಎಲೆಕ್ಟೋರಲ್ ಬಾಂಡ್ಗಳ ಮಾಹಿತಿಯನ್ನು ಒದಗಿಸಲು ಹೆಣಗಾಡುತ್ತಿದೆ. ಬ್ಯಾಂಕಿನ ಡಿಜಿಟಲ್ ಪ್ರಗತಿಗಳು ಮತ್ತು ಚುನಾವಣಾ ಬಾಂಡ್ಗಳ ನಿರ್ವಹಣೆಯ ನಡುವಿನ ಈ ವ್ಯತ್ಯಾಸವು ಅದರ ಉದ್ದೇಶಗಳ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಅದರ ಮನವಿಗಳನ್ನು ರಾಜಕೀಯ ಬೆಳಕಿನಲ್ಲಿ ಬಿತ್ತರಿಸುತ್ತದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಅರ್ಜಿ ಸಲ್ಲಿಸಿದ ಸಂಸ್ಥೆಯು ಈ ಕಳವಳಗಳನ್ನು ಎತ್ತಿ ತೋರಿಸಿದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗೆ ಬ್ಯಾಂಕ್ನ ಬದ್ಧತೆಯನ್ನು ಪ್ರಶ್ನಿಸಿದೆ. ಸ್ಟೇಟ್ ಬ್ಯಾಂಕ್ನ ಮನವಿಯನ್ನು ವಿರೋಧಿಸುವುದಾಗಿ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಘೋಷಿಸಿದೆ. ಪತ್ರಿಕಾ ಪ್ರಕಟಣೆಯಲ್ಲಿ ಸಂಘಟನೆಯು ರಾಜಕೀಯ ಉದ್ದೇಶಗಳಿಗಾಗಿ ಬ್ಯಾಂಕ್ ಅನ್ನು ಬಳಸುವುದಕ್ಕೆ ತನ್ನ ವಿರೋಧವನ್ನು ಹೇಳಿದೆ. ಸ್ಟೇಟ್ ಬ್ಯಾಂಕ್ ಎಲ್ಲಾ ಮಾಹಿತಿಯನ್ನು ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ಬಹಿರಂಗಪಡಿಸಬೇಕೆಂದು ಅವರು ಒತ್ತಾಯಿಸುತ್ತಾರೆ. ನಮಸ್ಕಾರ, ನಾನು ರವೀಶ್ ಕುಮಾರ್.